ಸ್ಥಿತ್ಯಪ್ಯೇಹಾನಿ ತಿರುಚಿ ತಮೋಬಂಧ ಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರ ದ್ವೀಷ ಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾ ಸಮಸ್ತಾಃ ಸಕಲ ಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ಅವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಅಹಂತಂ. ಈಗ ರಾಸಕ್ರೀಡೆ ವರ್ಣನೆ ಮಾಡ್ತಾ, ತಥೋ ದುಂದುಭಯೋ ನೇದು ಖಾತ್ಪೇತು ಪುಷ್ಪವೃಷ್ಟಯ ಜಗುಹು ಗಂಧರ್ವಪತಯ ಸಸ್ತ್ರೀಕಾಃ ತದ್ಯಶೋ ಅಮಲಂ ವಲಯಾನಾಂ ನೂಪುರಾಣಾಂ ಕಿಂಕಿಣೀನಾಂಚ ಯೋಷಿತಾಂ ಸಪ್ರಿಯಾಣಾಂ ಅಭೂತ್ ಶಬ್ದಃ ತುಮುಲೋ ರಾಸಮಂಡಲೇ ತತ್ರಾಪಿ ಶಿಶುಭೇತಾಭಿಃ ಭಗವಾನ್ ದೇವಕೀಸುತಃ ಮಧ್ಯೆ ವಣೀನಾಂ ಹೈಮಾನಾಂ ಮಹಾಮರಕತೋ ಯಥಾ ಪಾದನ್ಯಾಸೈಃ ಭುಜವಿಧುತಿಭಿಃ ಸುಸ್ಮಿತೈಃ ಭ್ರೂವಿಲಾಸೈಃ ಭಜನ್ ಮಧ್ಯೈಃ ಚಲಕುಚಪಟೈಃ ಕುಂಡಲೈಃ ಗಂಡಲೋಲೈಃ ಸ್ವಿದ್ಯನ್ ಮುಖ್ಯಃ ಕಬರ ರಚನಾ ಗ್ರಂಥಯಃ ಕೃಷ್ಣವಧೋ ಗಾಯಂತ್ಯಃ ತಂ ತಡಿತ ಇವತ ಮೇಘಚಕ್ರೇ ವಿರೇಜುಃ. ಏನೇನು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ರಾಸವಿಲಾಸ ಪ್ರಕಾರಂ ಉದೀರಯತಿ ಪಾದೇತಿ ಪಾದನ್ಯಸ್ತೈಃ ಭುಜವಿದುತಿಭಿಃ ಪಾದನ್ಯಾಸೈಃ. ಪಾದನ್ಯಾಸ ಅಂದ್ರೇನು? ಕಾಲುಗಳನ್ನು ಇಡೋದು. ಸುಮ್ಮನೆ ಹೋಗ್ಬೇಕಾದ್ರೆ ಕಾಲಿಡೋದು ಬೇರೆ, ನರ್ತನಾದಿಗಳು ಮಾಡೋಕೆ ಕಾಲಿಡೋ ರೀತಿ, ಅದು ತಕ್ಕಂತೆ ಇಡಬೇಕಾಗ, ಎಲ್ಲೆಲ್ಲ ಇಡಾಗಿಲ್ಲ, ತಾಳಕ್ಕೆ ತಕ್ಕಂತೆ ಇಡಬೇಕಾಗುತ್ತೆ. ಅದು ಪಾದನ್ಯಾಸ. ಚಲನ ವಿಕ್ಷೇಪ ವಿಶೇಷೈಹಿ ಕಾಲಿಡುವ ಒಂದು ವಿಶೇಷ, ಭುಜಾನಾಂ ವಿಧುತಿಭಿಃ ಯೋಗ ಕನ್ಯಾ ಯೋಗ್ಯ ಕನ್ಯಾ ಕಂಪನ ವಿಷಯ ಭುಜಗಳನ್ನು ಕುಡಿಸೋದು. ಕುಡಿಸೋದು ಕೂಡ ಏನು ಮಾಡಬೇಕಾಗ, ತಾಳಕ್ಕೆ ತಕ್ಕಂತೆ ಕುಡಿಸ್ಬೇಕು. ಕಾಲಿಡೋದು ಹಾಗೆ, ಭುಜ ಕುಡಿಸೋದು ಹಾಗೆ, ಕಣ್ಣುಗಳನ್ನು ತಿರುಗಿಸೋದು ಹಾಗೆ, ಪ್ರತಿಯೊಂದು ಕೂಡ ಅದಕ್ಕೆ ತಕ್ಕಂತೆ ಇರಬೇಕು. ಭ್ರೂವಿಲಾಸೈಹಿ ಹುಬ್ಬು ಕುಣಿತಗಳು, ಭ್ರೂಭಂಗೈಹಿ ಭಜ್ಜಂತೀವ ಮಧ್ಯಾನಿತೈಹಿ ಚಲದ್ವಿಹಿ ಅವನ್ನ ನಡು ಭಾಗಿಸ್ಬೇಕು, ಕುಣಿಬೇಕಾಗ್ತದೆ, ನರ್ತ ದೇಹ ಭಾಗಿಸ್ಬಿಡ್ತಾರೆ ಒಂದ್ ಕಡೆ ಎರಡು ಕಡೆ. ಅದಕ್ಕೆ ಭಜ್ಜನ್ ಮಧ್ಯೈಹಿ ನಡು ಭಾಗಿಸ್ತಾ ಚಲದ್ವಿ ಕುಚೈಶ್ಚ ಪಟೈಶ್ಚ ತೊಟ್ಟ ರವಿಕೆಗಳೆಲ್ಲ ಅವ್ರ ದೇಹಕ್ಕೆ ತಕ್ಕಂತೆ ಎಲ್ಲ ಶೇಕ್ ಆಗ್ತಾ ಇದೆ. ಚಲ ಕುಚಲ ತಟೈಹಿ ಇತಿ ಕೇತಿ, ಪಟೈಹಿ ಅಂತ ಒಂದು ಪಾಠ, ತಟೈಹಿ ಅಂತ ಒಂದು ಪಾಠ, ಎರಡಕ್ಕೂ ಅರ್ಥ ಅದೇನೆ ಅಂತ ಹೇಳಿದ್ರು. ಆಮೇಲೆ ಗಂಡ, ಗಂಡ ಅಂದ್ರೆ ಕೆನ್ನೆಗಳು, ಕನ್ನಡದಲ್ಲಿ ಗಂಡ ಬೇರೆ, ಸಂಸ್ಕೃತದಲ್ಲಿ ಗಂಡ ಬೇರೆ. ಕುಂಡಲೈಹಿ ಗಂಡ ಲೋಲೈಹಿ ಗಂಡ ಕೆನ್ನೆ, ಕುಂಡಲ ಕೆನ್ನೆಗೆ ತಾಕ್ತಾ ಇದೆ, ಅದು ನಲಗಾಡ್ತಾ ಇರ್ತದೆ ಗಂಡಲಗಳೆಲ್ಲ. ಅದಕ್ಕೆ ಆಕ್ಚುಲಿ ಅದಕ್ಕೊಂದು ವಿಶೇಷವಾದ ಸೌಂದರ್ಯ ಕೊಡೋದ್ರಿಂದಾನೆ ಬರೀ ಬೋಲೆಗಳು ಬೇರೆ. ಈ ಥರ ಕುಂಡಲಗಳು ಹೇಳ್ತೇವಲ್ಲ ನಾವೀಗ, ಜುಮುಕಿಗಳೆಲ್ಲ ಬೇರೆ, ಲೋಲಕಗಳು ಬೇರೆ. ಲೋಲ ಲೋಲಾಕ್ ಶಬ್ದ, ಲೋಲ ಅಂದ್ರೇನು ಚಂಚಲ ಅಂತ, ಅಲುಗಾಡಿದ್ರೆ ಲೋಲಾಕ, ಸ್ಟ್ಯಾಟಿಕ್ ಇದ್ರೆ ಲೋಲಾಕಲ್ಲ, ಅದು ಲೋಲ ಅವೆಲ್ಲ ಬೇರೆ ಇದೆ. ಬರೀ ಓಲೆಗಳು ಬೇರೆ, ಅವೆಲ್ಲ ಶೇಕ್ ಆಗ್ತಾ ಇದ್ದಷ್ಟು ಕೂಡ ತನ್ನದೇ ಆಗಿರ್ತಕ್ಕಂಥ ಒಂದು ಸೌಂದರ್ಯವನ್ನು ಕೊಡುತ್ತೆ. ಅದು ಕುಂಡಲೈಹಿ ಗಂಡ ಲೋಲೈಹಿ, ಕೆನ್ನೆಗಳ ಮೇಲೆ ಓಡಾಡ್ತಾ ಇರ್ತಕ್ಕಂತಹ ಕುಂಡಲಗಳು. ಗಂಡ ಅಂದ್ರೆ ಕೆನ್ನೆಗಳು, ಗಂಡ ಗಂಡೇಶು ಲೋಲಾನಿ ತೈಹಿ ಕುಂಡಲೈಹಿ ಸ್ವಿದ್ಯಂತಿ ಸ್ವೇದ ಯುಕ್ತಾನಿ ಮುಖಾನಿ ಯಾಸಾಂ ತಾಹ ಸ್ವಿದ್ಯನ್. ನರ್ತನಾದಿಗಳನ್ನು ಮಾಡಬೇಕಾದ್ರೆ ಬೆವತ್ತು ಬಿಡ್ತಾರೆ, ಯಾಕೆ ಎಕ್ಸಸೈಸ್ ಆಗೋದ್ರಿಂದ ಬೆವತ್ತು ಬಿಡ್ತಾರೆ. ಸ್ವಿದ್ಯನ್ ಮುಖ್ಯೈ, ಮುಖಗಳಲ್ಲೆಲ್ಲ ಬೆವರು ಕಾಣಿಸ್ತಾ ಇದೆ. ತಾಹ ಕೃಷ್ಣವಧ್ವಃ ಕಬರಾಣಿ, ಕೇಶ ಕಬರ ಅಂದರೆ ಕೇಶಪಾಶ ಮುಡಿಗಳು, ಕೇಶಪಾಶ ರಶನಾಹ ಮೇಘಲಾಶ್ಚ ತಾಸು ತಾ ಸ್ವಗ್ರಂಥಯೋ ಬಂಧನ ಭಾವ. ಕಟ್ಟಿಕೊಂಡ ಮುಡಿಗಳು ಬಿಚ್ಚೋದು, ತೊಟ್ಟಂತ ದಾಬಗಳು ಮೊದಲಾದವುಗಳು ಆ ಕುಡಿತದ ರಭಸಕ್ಕೆ ಕಳಿಸಿಬಿಡ್ತಾ ಇದೆ. ಯಾಸಾಂ ತಾಹ ಮುಚ್ಚವಾನ ಕಬರ ಕಾಂಚಃ ಇತ್ಯರ್ಥ. ಅವರು ಕಟ್ಕೊಂಡಿದ್ದ ಮುಡಿ, ಕಟ್ಕೊಂಡಿದ್ದ ಡಾಬು ಮೊದಲಾದವುಗಳೆಲ್ಲ ಕಳಿಸಿ ಬಿಡ್ತಾ ಇದ್ರು. ತಾಹ ಕೃಷ್ಣವಧ್ವಃ ಕೃಷ್ಣ ಸಹಿತಾ ಗೋಪ ವನಿತಾಹ ತಂ ಕೃಷ್ಣಂ ಗಾಯಂತ್ಯಃ ಮೇಘಚಕ್ರೇ. ಇಷ್ಟೆಲ್ಲ ಮಾಡ್ತಾ ಮಾಡ್ತಾ ಕೃಷ್ಣ ಹಾಡ್ತಾ 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 ಮೈ ಮರೆತು ನರ್ತನಾದಿಗಳನ್ನು ಮಾಡ್ತಾ ವಿಲಾಸ ಮಾಡ್ತಿದ್ದಾರೆ. ರಾಸಕ್ರೀಡೆಯ ಒಂದು ಭಾಗ. ಪ್ರಕಾಶ ಪ್ರಕರ್ಷ ಪ್ರಕಾಶನಾರ್ಥಂ ತಡಿ ನಿದರ್ಶನಂ. ಯಾಕೆ ಮಿಂಚು ಅಂತ ಯಾತಕ್ಕೆ ಹೇಳಿದರು? ಮಿಂಚು ಅಂತ ಹೇಳಿದರೆ ಪ್ರಕಾಶ ಪ್ರಕರ್ಷ ಪ್ರಕಾಶನಾರ್ಥಂ. ಮಿಂಚಿನಲ್ಲಿ ಎರಡಂಶ ಇದೆ, ಎಲ್ಲದಕ್ಕೆ ಹೆಚ್ಚು ಬೆಳಕು ಬರುತ್ತೆ ಮಿಂಚಿನಲ್ಲಿ. ಎಷ್ಟೋ ಲೈಕ್ ಮಿಂಚಿದಾಗ ತಕ್ಷ್ಟ ಗಮನ ಆ ಕಡೆ ಹೋಗಿಬಿಡುತ್ತೆ, ಯಾಕೆ ಎಲ್ಲ ಲೈಟ್ಗಿಂತ ಶಕ್ತಿ ಬೆಳಕು ಅದರಲ್ಲಿರುತ್ತೆ. ಸೊ ಅದರ ಅಷ್ಟೇ ಬೆಳಕು ಕಾಣಿಸ್ತಿತ್ತು ಅಂದರೆ ಪ್ರಕಾಶ ಪ್ರಕರ್ಷ ಪ್ರಕಾಶನಾರ್ಥಂ ಒಂದು. ಇನ್ನೊಂದು ಮಿಂಚಿನಲ್ಲಿ ಏನಿರುತ್ತೆ ಅಂದರೆ ಅದು ಕಂಟಿನ್ಯೂಸ್ ಅಲ್ಲ, ಹೀಗೆ ಬರ್ತಾ ಹೋಗಿ ಶೇಕ್ ಆಗ್ತಿರುತ್ತೆ. ಅವ್ರ ಕೈ ಕಾಲು ಆಡಿಸಿದಾಗ ಆ ಹೊಡಿತಾ ಇದ್ದಲ್ಲ ಆಭರಣಗಳು ಚೇಂಜ್ ಆಗ್ತಾ ಹೋಗ್ತಾವೆ, ಕಂಟಿನ್ಯೂಸ್ ಇರೋದು, ನಿಂತ್ಕೊಂಡ್ಬಿಟ್ಟಾಗ ಹಾಗೆ ಹೊಡಿತಿರುತ್ತೆ. ಶೇಕ್ ಮಾಡಿದಾಗೆಲ್ಲ ಡಿಫರೆಂಟ್ ಇದು ಬರುತ್ತೆ. ಮಿಂಚಿಗೋದಕ್ಕೆ ಸಾಮ್ಯ ಬರುತ್ತೆ, ಮಿಂಚಿ ಹಾಗೆ ಡಿಸ್ಕಂಟಿನ್ಯೂ ಆಗಿ ಬರ್ತಾ ಇರುತ್ತೆ. ಹಾಗೆ ಆಭರಣಗಳೆಲ್ಲ ಅವ್ರ ಪೊಸಿಷನ್ ತಕ್ಕಂತೆ ಬೇರೆ ಬೇರೆ ರೀತಿ ಹೊಡೆಯೋದ್ರಿಂದ ಮಿಂಚು ಅಂತ ಹೇಳಿದರು. ತಡಿತಃ ಯಥಾ ಕ್ಷಿಪ್ರಪ್ರ ನೋಡಿ, ಕ್ಷಿಪ್ರಪ್ರಕಾಶ ಅಂತ ಹೇಳಿದ್ರು. ಬೆಳಕೊಡೋದು ಹೋಗೋದು, ಬೆಳಕೊಡೋದು ಹೋಗೋದು. ಅಶನಿ ತಿರೋಧಾನ ಶೀಲ, ಒಮ್ಮೆ ಕಾಣೋದು ಒಮ್ಮೆ ಕಾಣದೇ ಇರೋದು. ಧೀನ ಶೀಲಾಹ ತಥಾ ಗೋಪವನಿತಾಹ ಭುಜ ಪಾದ ಪಲ್ಲವ ವಿಕ್ಷೇಪ ವಿಶೇಷಾಣಾಂ ಕ್ಷಿಪ್ರಪ್ರಕಾಶ ನತಿ ಪೃಕ್ಷಪ್ರಕಾಶನ ತಿರೋಧಾನ ಶೀಲಾಹ ವಿರೇಜರುತಿ ಚ ಅವಶೇಯ. ಹೀಗೆ ಅವರು ಮಿಂಚಿನಂತೆ ಬಿಡುತ್ತಾ ಇದ್ದಾರೆ. ಮುಂದೆ ಉಚ್ಚೈಹಿ ಜಗುಹು ಕೃತಮದಾಹ ರಕ್ತಕಂಠೋರತಿ ಪ್ರಿಯಾಹ ಕೃಷ್ಣಾಭಿಮರ್ಷ ಮುದಿತಾಹ ಯದ್ಗೀತೇನ ಇದಮಾವೃತಂ. ಉಚ್ಚೈರ್ ಜಗುಹು ಕೃತಮದಾಹ, ಭಾಳ ಆನಂದ ಆಗೋಗ್ಬಿಟ್ಟಿದೆ. ಮದ ಮದಿಹರ್ಷೆ ಅಂತಿರೋದು ಕೃತಿ ಮದ ಕೃತ, ಭಾರಿ ಆನಂದದಿಂದಾಗಿ ಉಚ್ಚೈ ಜಗುಹು ಜೋರಾಗಿ ಕೂಗ್ತಾ ಇದ್ದಾರೆ, ಹಾಡುಗಳನ್ನು ಜೋರಾಗಿ ಹಾಡ್ತಾ ಇದ್ದಾರೆ. ಉಚ್ಚೈಹಿ ಜಗುಹು ಕೃತ ಮದಾಹ ರಕ್ತಕಂಠ್ಯ ರತಿಪ್ರಿಯಾಹ. ರಕ್ತಕಂಠ್ಯ ಅಂದ್ರೇನು? ರಕ್ತವ ಕಂಠೆಲ್ಲ ರಕ್ತ ಆಗಿತ್ತು ಅಂತ ಅರ್ಥ ಅಲ್ಲ. ರಾಗ ರಕ್ತಕಂಠ್ಯ. ರಕ್ತಕಂಠ್ಯ ಅಂದ್ರೇನು? ಕಂಠದಲ್ಲಿ ವಿಶೇಷವಾದಂತಹ ಅನುರಾಗವನ್ನು ಹೊಂದಿದವರಾಗಿ ಆ ಹಾಡಿನಲ್ಲಿ ಇಷ್ಟಪಟ್ಟು ಹಾಡ್ತಾರೋ ಎಂಜಾಯ್ ಮಾಡಿರ್ತಾರೋ ಬೇಜಾರಿಂದ ಹಾಡ್ತಾರೋ ಎಲ್ಲ ಗೊತ್ತಾಗ್ಬಿಡುತ್ತೆ. ಹಾಡು ಹೇಳ್ಬೇಕಾದ್ರೆ ಕೇಳಿದ್ರೆ ಸಾಕು ಸಾಕು ಗಿಲ್ಲಿಸ್ಬಿಡು ಅಂತ ಹೇಳಿರ್ತಾರೆ, ಬೈಕೊಂಡು ಹೇಳ್ತಾರೆ. ಕೆಲವರು ಹೇಳಿದರೆ ಎಂಜಾಯ್ ಮಾಡ್ಕೊಂಡು ಹೇಳ್ತಿರ್ತಾರೆ. ರಕ್ತಕಂಠ ಅನುರಾಗದಿಂದ ಕೂಡಿದಂಥ ಕಂಠ ಉಳ್ಳವರಾಗಿ ರತಿಪ್ರಿಯಾಹ, ರತಿಯಲ್ಲಿ ಪ್ರೀತಿ ಹೊಂದಿದವರಾಗಿ ಕೃಷ್ಣಾಭಿಮರ್ಶನ ಮುದಿತಾಹ, ಕೃಷ್ಣನ ಸ್ಪರ್ಶಾದಿಗಳಿಂದಾಗಿ ಭಾರಿ ಆನಂದ ವಿಶೇಷವನ್ನು ಹೊಂತಾ ಇದ್ದಾರೆ. ಯದ್ಗೀತೇನ ಇದಮಾವೃತಂ, ಕೃಷ್ಣನ ಗೀತದ ಎಲ್ಲ ತುಂಬಿ ಹೋಗಿಬಿಟ್ಟಿದೆ. ಎಲ್ಲ ಕೃಷ್ಣನ ಕೊಳಲಿನ ನಾದ ಆತನ ಗಾನದ ನಾದ ಎಲ್ಲ ಕಡೆ ತುಂಬಿ ಹೋಗಿದೆ. ಇವರೆಲ್ಲ ಮೈ ಮರೆತು ಬಿಟ್ಟಿದ್ದಾರೆ, ಜೋರಾಗಿ ಧ್ವನಿಗೂಡಿಸಿ ತಾವು ಕೂಡ ಜೋರಾಗಿ ಹಾಡ್ತಾ ಇದ್ದಾರೆ. ರಕ್ತೋ ರಂಜಕ ಸುಸ್ವರ ಯುಕ್ತ, ರಂಜಕವಾದಂಥ ಒಳ್ಳೆ ಸ್ವರದಿಂದ ಕೂಡಿದವರಾಗಿ, ಒಳ್ಳೆ ಸ್ವರದಿಂದ ಕೂಡಿದವರಾಗಿ ಕಂಠೋ ಯಾಸಾಂ ತಾತ್ತಥ ಕೃಷ್ಣಸ್ಯ ಅಭಿಮರಿಸೇನ ಕಾಮಕರ ಕಾಮ ಅದೇ ಅಂತ ಅರ್ಥ ಬರೆದವರಿದ್ದಾರೆ. ತಪ್ಪ ಅರ್ಥ ಬರೆದಿರ್ತಾರೆ ಕೆಲವರೆಲ್ಲ. ಇದರಲ್ಲಿ ಬಂದಿತ್ತು ಯಾವುದರಲ್ಲಿ, ಉಪನಿಷತ್ತಲ್ಲಿ ಬಂದಾಗ ಸ್ಪಷ್ಟ ಉಪನಿಷತ್ ಹೇಳುತ್ತೆ ಹೇಗಿತ್ತು ಅಂತ. ಕಪ್ಯಾಸಂ ಪುಂಡರೀಕಾಕ್ಷ ಅಂತ ಹೇಳ್ತಾರೆ. ಅದು ಎಂತ ಕೆಟ್ಟ ಅರ್ಥ ಬರೋರಿದ್ರು ಗೊತ್ತಾ ಅದಕ್ಕೆಲ್ಲ ಕೂಡ? ಆಚಾರ್ಯ ಹೇಳೋವರೆಗೂ ಜನಕ್ಕೆ ಅರ್ಥನೇ ಗೊತ್ತಿದ್ದಿಲ್ಲ ಅದಕ್ಕೆ. ಕಪ್ಯಾಸ ಪುಂಡರೀಕ ಅಂತ ಹೇಳಿದ್ರೆ ಕೃಷ್ಣನ ಬಗ್ಗೆ ವರ್ಣನೆ, ದೇವ್ರ ಬಗ್ಗೆ ಬಂದಿರೋ ವರ್ಣನೆ. ಇವ್ರು ಏನ್ ಮಾಡ್ಬಿಟ್ರು, ಕಪಿ ಅಂತ ಅರ್ಥ ಮಾಡ್ಕೊಂಡ್ರು ಫಸ್ಟ್. ಕಪಿ ಅಂತ ಅರ್ಥ ಮಾಡಿಕೊಂಡು ಆಸ ಅಂತ ಹೇಳಿದ್ರೆ ಕಪಿಯ ಪುಷ್ಟ ಅಂತ ಅರ್ಥ ಮಾಡಿಕೊಂಡು ಕಪಿಯ ಪುಷ್ಟ ಅಂತ ಕೆಂಪು ಅಂತ ಅರ್ಥ ಮಾಡ್ಬಿಟ್ರು. ಅದಕ್ಕೆ ಕಮಲ ಅಂತ ಬಿಟ್ಬಿಟ್ಟು ಕಪ್ಪ ಅದು ಅರ್ಥ ಮಾಡಿ ಅಳೆಬಾರದು. ಅದಕ್ಕೆ ರಕ್ತ ಅಂತ ಹೇಳಿ ಈ ರಕ್ತ ಅಂತ ಅರ್ಥ ಮಾಡ್ಕೊಂಡು ಹೋಗ್ಬಾರ್ದು. ಯದ್ಗೀತೇನೆ ಇದಮಾವೃತಂ ಪ್ರಕಾಶ ಪ್ರಕರ್ಷ ಪ್ರಕಾಶನಾರ್ಥಂ ತಡಿ ನಿದರ್ಶನಂ. ಮುಂದೆ ಹೇಳ್ತಾರೆ ಕೃಷ್ಣ ಅದಕ್ಕೆ ಕಾ ಅಂದ್ರೇನು? ಕಾ ಅಂದ್ರೆ ನೀರು. ಕಂಪಿ ಬತ್ತಿ ಅಂದ್ರೆ ನೀರನ್ನು ಕುಡಿದು ಬೆಳೆಯೋದು ಕಮಲ, ಗೊತ್ತಾಯ್ತಾ? ಆಸ ಅಂದ್ರೆ ಕಮಲ ಕಮಲ ಇರತಕ್ಕಂತಹ ವಿಶೇಷವಾದ ತಾವರಿಯ ಪೀಠ, ಅದರಂತೆ ಹೊಡಿತಾ ಇದೆ ಕೆಂಪು ಬಣ್ಣ. ಪುಂಡರೀಕಾಕ್ಷ ಅಂತ ಹೇಳೋದಕ್ಕೆ ಬಂದ ಇದು ಅರಳಿದ ಕಣ್ಣು ಕೆಂಪು, ಕೊನೆ ಕೆಂಪಿರೋ ಕಣ್ಣು. ಅದಕ್ಕೋಸ್ಕರ ಹೇಳಿದ ಮಾತನ್ನ ಅಸಹ್ಯ ಮಾಡ್ಕೊಂಡು ಕೂತಿದ್ರು. ಏನಂತ ಹೇಳಿ ಸರಿ ಅಂತ? ಯಾರು ನಮ್ಮವರ ಬೇರೆಯವರ? ಆಚಾರ್ಯ ಕಂಡ ಲೀಡಿಂಗ್ ಅಂದ್ರೆ ಸರಿ, ಉಳಿದವರಾಗೆಲ್ಲ ಸಾವಿರ್ತೀನಿ ಮಾಡೋ ಸುಮ್ಮನೆ ಹೇಳ್ಕೊಂಡು ಹೋಗ್ತಾರೆ. ಅಲ್ಲ ತಮಾಷೆ ಅಂದ್ರೆ ಋಷಿಗಳ ಆಶ್ರಮ ಇರೋದೆಲ್ಲ ಸರೋವರ ತೀರದಲ್ಲಿ, ಸರೋವರ ಎದುರಿಗೇ ಇರುತ್ತೆ. ಅಲ್ಲ ಯಾವ ಪೀಠಕ್ಕೆ ಹೋದ್ರೆ ಸರೋವರ ಇರುತ್ತೆ, ಕಮಲಗಳಿರುತ್ತೆ. ಅಲ್ಲ ಅವ್ರು ಹೇಳಿದ್ದಾರೆ ತಪ್ಪು, ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ಸರಿ ಅಂತ ಹೇಳೋದಕ್ಕೋಸ್ಕರ ಮಾಡಿದ ಹಣೆ ಬರ, ಅದು ತಪ್ಪದು. ಆಚಾರ ಕಣ್ಣೆ ಮಾಡಲಿಕ್ಕೆ ಅರ್ಥ ಬರೆದಿದ್ದರು ಹೇಳ್ತಾ. ಯಾವಾಗಲೂ ಕೂಡ ಒಂದು ಪಾವಿತ್ರ ಅಂತ ಒಂದಿರಬೇಕು. ಒಂದು ದೃಷ್ಟಾಂತ ಕೊಡಬೇಕಾದ್ರೆ ಪಾವಿತ್ರ ಇರಬೇಕು, ಈ ಭಾವ ಬರಬೇಕು, ಎರಡೆರಡು ಬರಬೇಕು. ಯಾವುದೋ ದೃಷ್ಟಾಂತ ಕೊಟ್ಬಿಟ್ರೆ ಅಸಹ್ಯ ಬರೋದಿಲ್ಲ. ಆಗ ಯಾವುದೋ ದೃಷ್ಟಾಂತ ಕೊಡಬಾರ್ದು. ಆ ದೃಷ್ಟಾಂತದಲ್ಲಿ ಒಂದು ಸೊಗಸೆ ಇರಬೇಕು, ನೋಡಿದಾಗ ಆ ಗೌರವ ಬರಬೇಕು ಅದ್ರ ಬಗ್ಗೆ. ಆದ ಕೆಲವು ಪದಗಳೆಲ್ಲ ಅದು ತಮ್ಮಷ್ಟಿರ್ತಾವೆ. ಚಪ್ಪಲಿ ಎಷ್ಟು ಹೊಡೆ ಹೊಸ ತಂದ್ರು ಕೂಡ ನಾವು ದೇವ್ರಗಟ್ಟೆ ಮೇಲೆ ಬರೋದು, ದೇವ್ರ ಮೇಲೆ ಬರೋದಿಲ್ಲ. ಏ ವಸ್ತು ಅಂತ ಆರ್ಗ್ಯೂ ಮಾಡಿದ್ರೆ ಫಸ್ಟ್ ಏನು ತಪ್ಪಿದೆ ಅಂತ ಕೇಳಿದ್ರೆ ತಪ್ಪದು. ಅದು ಅದಕ್ಕೆ ಸ್ಥಾನನೇ ಇಲ್ಲ, ಹೊರಕೆ ಅಂತ ಹೇಳಿಬಿಟ್ಟು ಮೇಲೆ ಇಡೋಕ್ಕಾಗತ್ತಾ? ಸಾಧ್ಯ. ಎಷ್ಟೇ ಚೆನ್ನಾಗಿದ್ದರೂ ಕೂಡ ಕಾಲಿನ ಬಣ್ಣ ತಲೆ ಇಟ್ಕೊಳಕ್ಕಾಗತ್ತಾ? ಗೆಜ್ಜೆ ತಂದು ಎಲ್ಲರೂ ನೋಡಲಿ ಅಂತ ಹೇಳಿಬಿಟ್ಟು ತಲೆ ಕಟ್ಕೊಂಡು ಹಾಡ್ತಕೋತೇವೆ ನೂಪುರ ಸರಿ ಅಲ್ಲೆಲ್ಲೇ ಇರಬೇಕು. ಆಗ ಅದು ಔಚಿತ್ಯ ಅಂತಿರ್ತದೆ. ಅದಕ್ಕೆ ಸಂಸ್ಕೃತ ಒಂದು ಗ್ರಂಥ ಇದೆ, ಔಚಿತ್ಯ ವಿಚಾರ ಚರ್ಚೆ ಅಂತ ಒಂದು ಗ್ರಂಥ. ಅದ್ರ ಕಾವ್ಯದ ಬಗ್ಗೆ ಅನೇಕ ಸ್ಕೂಲ್ಸ್ ಇವೆ. ಕಾವ್ಯ ಭಾರಿ ಚೆನ್ನಾಗಿ ಕಾಣಬೇಕಾದ್ರೆ ಏನಾಗಿರ್ಬೇಕು ಅಂದ್ರೆ ರಸ ಅಂತ ಒಬ್ರು, ಧ್ವನಿ ಅಂತ ಒಬ್ರು, ಅಲಂಕಾರ ಅಂತ ಒಬ್ರು, ಔಚಿತ್ಯ ಪ್ರಪ್ರೈತಿ ಯಾವುದನ್ನೇ ಹೇಳ್ಬೇಕಾದ್ರೆ ಔಚಿತ್ಯ ಇಲ್ಲದೆ ಹೋಗಿಬಿಟ್ರೆ ತುಂಬ ತಪ್ಪಾಗ. ಕೆಲವು ಪದಗಳು ಅಸಹ್ಯ ಬರೋದು. ಯಾರೋ ಒಬ್ಬ ಶಿಷ್ಯ ಪ್ರೊಫೆಸರ್ ಮಾಡ್ತಿದ್ದಂತೆ, ಪಕ್ಕದಲ್ಲಿ ಗುರುಗಳು ಕೂತಿದ್ದಾರೆ, ಆಮೇಲೆ ಅವನು ಹೇಳ್ತಾ ಇದ್ದಾನೆ, ನಾನು ಏನು ಬೇಕಾದ್ರೂ ಮಾತಾಡ್ಬೋದು, ತಪ್ಪು ಹೇಳಿದ್ರೆ ಪರವಾಗಿಲ್ಲ, ಪಕ್ಕದಲ್ಲಿ ಗುರುಗಳಿದ್ದಾರೆ, ಸರಿ ಅದನ್ನು ಬಿಟ್ಟುಬಿಟ್ಟು ಕತ್ತೆ ಸತ್ರ ಹಾಡುಗೋಡಿ ಅಂತಾರಲ್ಲ ಹಾಗೆ ಎಕ್ಸಾಂಪಲ್ ಅವನು, ಆ ಗುರುಗಳು ಕತ್ತೆ ಆಗೋದು, ಕತ್ತಿನ ಹಾಳುಗೋಡೆ ಆಗೋದು, ಅದು ಹೇಳೋದಕ್ಕೇನು ಒಂದು ಉದಾಹರಣೆ ಇದ್ದಾರೆ ಕರೆಕ್ಟ್ ಮಾಡ್ತಾ ಇರ್ತೀವಿ, ಏನು ಸಂತೋಷ ತಪ್ಪೇ ಇಲ್ಲ, ಭಾರಿ ದೊಡ್ಡವರು ನಾನು ಅಲಂಕಾರ ಕೊಡಕ್ಕೆ ಹೋದ. ಕತ್ತೆ ಸತ್ರ ಹಾಡುಗೋಡಿ ಇದ್ದರೆ ಆಗೋ ಹಾಗೆ ತನ್ನ ಅವಸ್ಥೆ ಏನು, ಗುರುಗಳ ಅವಸ್ಥೆ ಏನು ಅಂತ ಕೊಟ್ಟರೆ ಏನಾಗುತ್ತೆ ಅದರಿಂದ, ಹಾಗೆ ಮಾಡಕ್ಕೆ ಹೋಗಬಾರ್ದು. ಯಾವಾಗಲೂ ಕೂಡ ಮಾತನ್ನು ಸರಿಯಾಗಿ ಉಪಯೋಗಿಸಿದ್ರೆ ಔಚಿತ್ಯ ಅಂತ ಕಾಣುತ್ತೆ, ಔಚಿತ್ಯ ತಪ್ಪಿದ್ರೆ ಅಸಹ್ಯ ಕಾಣುತ್ತೆ ಅಂತ. ಕೆಲವು ಜೋಕ್ಸು ಅಸಹ್ಯ ಕೊಟ್ಬಿಡುತ್ತೆ ಕೆಲವು ಸಲ, ಅದು ನೋಡಿದ್ರೆ ತಲೆ ತಗ್ಸಾಗಿಬಿಡುತ್ತೆ. ಅದು ಅರ್ಥ ಆಗಿರ್ಬೋದು, ಉಪಯೋಗ ಇಲ್ಲ, ಅರ್ಥನಾಗಿ ಎನ್ಲೈಟನ್ ಆಗಬೇಕೇ ಹೊರತು ಆ ಥರ ಉರಿಸಾಗಬಾರ್ದು. ಕಾಳಿದಾಸಾದಿಗಳ ಶೃಂಗಾರ ಒಂಥರ ತಾಗಾಗಿಬಿಡುತ್ತೆ, ಓದ್ತಾ ಓದ್ತಾ ಓದ್ತಾನೆ, ಇದ್ದಿದ್ರಲ್ಲೇ ಕಾಳಿದಾಸ ಬೆಟರು. ಕೆಲವು ಶೃಂಗಾರಾದಿಗಳು ಅಸಹ್ಯ ಬರಿಸ್ಬಿಡುತ್ತೆ, ಪಾಠ ಹೇಳೋಕ್ಕೆ ಬರೋದಿಲ್ಲ ಅವನ್ನೆಲ್ಲ ಕೂಡ. ಕ್ಲಾಸ್ನಲ್ಲಿ ಕೆಲವರು ಟೆಕ್ಸ್ಟ್ ಬುಕ್ ಮಾಡಿಬಿಟ್ಟಿರ್ತಾರೆ, ಹೇಳೋದಕ್ಕೆ ಸಾಧ್ಯ ಇಲ್ಲ, ಹಿಡಿತಲ್ಲಿ ಹೇಳದೆ ಹೋದರೆ ಉಳಿದು ಬಿಡೋದಿಲ್ಲ, ಹೇಳಿದ್ರೆ ಅಸಹ್ಯ ಕಾಣ. ಅದು ಕವಿಗಳದಾಗ ನಮ್ಮ ಶಾಸ್ತ್ರದಲ್ಲಿ ಹಾಗೆಲ್ಲ ಬರೋದಿಲ್ಲ. ಕಾಚಿತ್ತ ಯಾವ್ದು ಅದನ್ನ ಹೌದು, ಅದರಲ್ಲಿ ಇದ್ದಿದ್ದಲ್ಲೇ ಕಾಳಿದಾಸ ಕಂಟ್ರೋಲ್ ಮಾಡ್ತಾನೆ ಸ್ವಲ್ಪ, ಬೇರೆಯವ್ರು ಏನು ಬಿಡಿಸಿ ಹಾಕ್ಬಿಡ್ತಾರೆ. ಕಾಚಿತ್ ಸಮಂ ಮುಕುಂದೇನ ಸ್ವಜಾತೀರಿ ಸ್ವಜಾತೀಭಿರಿ ಅಲ್ಲ ಸ್ವಜಾತಿರಭಿ ಮಿಶ್ರಿತಾ ಉನ್ನಿನ್ನೇ ಪೂಜಿತಾ ತೇನ ಪ್ರಿಯತಾ ಸಾಧು ಸಾಧ್ವಿತಿ. ಡಿಫರೆಂಟ್ ಏನೆಲ್ಲ ಹೇಳ್ತಾ ಹೋಗ್ತಾರೆ ಈಗ ರಾಸಕ್ರೀಡೆಯ ಕಾಲಕ್ಕೆ, ಎಲ್ಲರೂ ಕೂಡ ಸ್ವಲ್ಪ ಸ್ವಲ್ಪ ಡಿಫರೆಂಟ್ ರೆಸ್ಪಾಂಡ್ ಮಾಡಿ ಚೇಂಜ್ ಆಗ್ತಾ ಹೋಗುತ್ತೆ. ಮೆಕ್ಯಾನಿಕಲ್ ಆಗಿದ್ರೆ ಎಲ್ಲ ಒಂದೇ ರೀತಿ ರೆಸ್ಪಾಂಡ್ ಮಾಡೋದು. ಜೀವ ಇದ್ದಾನೆ ಅದೊಂದು ಸಾಕ್ಷಿ, ಜೀವ ಇದ್ದಾನೆ ಅಂತ ಹೇಳಿದಾಗ ಏನು ಸಾಕ್ಷಿ ಅಂದರೆ ಜೀವ ಇದ್ದಾರೆ, ಜೀವರಲ್ಲಿ ಭೇದ ಇದೆ, ಭೇದ ಇಲ್ಲದವರು ಏನಾಗ್ತಿತ್ತು, ಎಲ್ಲ ಒಂದೇ ರೀತಿ ರೆಸ್ಪಾಂಡ್ ಮಾಡ್ತೀವಿ ಇದು ಮೆಕ್ಯಾನಿಕಲ್ ಆಗಿದ್ರೆ. ಅದು ಒಬ್ಬರು ನೋಡಿ ಇಷ್ಟೆಲ್ಲ ಗೋಪಿಯರು ಜೀವಗಳ ನೀಚೋಚ್ಚ ಭಾವಂಗತ ದೃಷ್ಟಾಂತ. ಕೆಲವು ಜೋಕ್ಸ್ ಹೇಳಿದಾಗ ಕೆಲವರು ನಗುತ್ತಾರೆ, ಕೆಲವರು ಸುಮ್ಮನೆ ಇರ್ತಾರೆ, ಕೆಲವರು ಚಪ್ಪಾಳೆ ಬಿಡ್ತಾರೆ, ಕೆಲವರು ಹೋತ ಅಂದ್ಬಿಡ್ತಾರೆ ಅಡಿ ಅಂತ ಹೇಳಿ. ಅಲ್ಲಿ ಅಲ್ಲಿ ಯಾವುದೇ ಅವರ ಇರ್ತಕ್ಕಂಥ ಏನು ತೋರಿಸುತ್ತೆ ಅಂದರೆ ಅವರ ಎಂಜಾಯ್ಮೆಂಟ್ ಡಿಫರೆನ್ಸ್ ತೋರಿಸ್ತದೆ. ನಗುವರು ರೋಧಿಸುವವರು ನಾಟ್ಯವಾಡೋರು, ಕೆಲವರು ನಗುತ್ತಾರೆ, ಕೆಲವರು ರೋಧಿಸ್ತಾರೆ, ಕೆಲವರು ನಾಟ್ಯವಾಡ್ತಾರೆ, ಅವರವರಿಗೆ ಸಂಬಂಧಪಟ್ಟ ವಿಚಾರ ಅದು. ಅದು ಅರ್ಥ ಮಾಡ್ಕೊಂಡಿದ್ದು ಗುರುತು ಅಷ್ಟೇ ಹೊರತು ಇದೇ ಜೀವ ಭೇದದ ಸಾಕ್ಷಿ ಅದು. ಇಲ್ಲಿ ಎಲ್ಲರೂ ಒಂದೇ ರೀತಿ ರೆಸ್ಪಾಂಡ್ ಯಾಕೆ ಮಾಡೋದಿಲ್ಲ ಅಂದರೆ ಜೀವರು ಒಂದೇ ರೀತಿ ಇಲ್ಲ, ಅದಕ್ಕೆ ಮಾಡೋದಿಲ್ಲ. ಉನ್ನಿನ್ನೇ ಪೂಜಿತಾ ತೇನ ಪ್ರಿಯ, ಕೆಲವರು ಇರ್ತಾರೆ ಬಂದು ಬೈರಿ, ಕೆಲವರು ಅಯ್ಯೋ ತಪ್ಪಾಯಿತು ಅಂತಾರೆ, ಕೆಲವರು ಅದು ತಿರುಗಿ ಬೈತಾರೆ, ಕೆಲವರು ಹೊಡೆದ ಬಿಡ್ತಾರೆ. ಆ ಥರ ಮೂರನ್ನು ನಾವು ಬೈದರೆ ಅವ್ರು ರೆಸ್ಪಾಂಡ್, ಎಲ್ಲರೂ ಒಂದೇ ರೀತಿ ರೆಸ್ಪಾಂಡ್ ಮಾಡೋದಿಲ್ಲ. ಕೆಲವರು ಭಾರಿ ಭಕ್ತಿ ಇನ್ನೊಂದು ಬಯಸ್ಕೊಳ್ಬಾರ್ದು ಸಂಕಲ್ಪ ಮಾಡಿಬಿಡ್ತಾರೆ, ನಾ ಇನ್ನೊಂದು ಬಯಸ್ಕೊಳ್ಳೇಬಾರ್ದು, ಯಾಕೆಂದರೆ ತಪ್ಪಾಗಬಾರ್ದು. ಇದು ಕೆಲವರಿಗೆ ಮೊನ್ನೆ ಬೈದು ಇವತ್ತು ಬೈತೀರಿ ಬೈಕೊಂಡು ಹೋಗುತ್ತೆ ಮತ್ತೆ ಹೇಳ್ತಾ, ಇನ್ನು ಕೆಲವರು ನನಗೂ ಬೈಲಕ್ಕೆ ಬರತ್ತೆ ತವನಂತ, ಇನ್ನೊಬ್ಬರು ನಾವು ಹೊರದೇ ಹೋಗ್ತೀರಿ ಮುಂದಕ್ಕೆ ಅಂತ. ಯಾಕೆ ಅವರ ಸಾತ್ವಿಕ ಆದರೆ ನಡ್ಕೊಳ್ಳೋ ರೀತಿ ಬೇರೆ, ತಾಮಸ ಬೇರೆ, ರಾಜಸ ಬೇರೆ. ಅರ್ಜುನ ಹೇಗೆ ಇಬ್ಬರು ಕೃಷ್ಣ ಹತ್ರ ಬಂದಿದ್ದಾರೆ, ದುರ್ಯೋಧನ ಅರ್ಜುನ, ಕೃಷ್ಣ ಹೇಗೆ ಅರ್ಜುನ ಹೇಗೆ ನೋಡ್ಕೋತಾರೆ, ದುರ್ಯೋಧನ ಹೇಗೆ ನೋಡ್ಕೋತಾನೆ, ಸೇಮ್ ಪ್ಲೇಸ್ ಅದು. ಕೃಷ್ಣ ಇಬ್ಬರಿಗೆ ಒಂದೇ ರೀತಿ ಕಾಣ್ತಾರೆ, ಅದರ ಅರ್ಥ ಮಾತ್ರ ಬೇರೆ ಬೇರೆ ಮಾಡ್ಕೋತಾರೆ. ಇಬ್ಬರು ಬಲಗಿದ್ದಾನೆ, ನಿದ್ದೆ ಮಾಡ್ತಾನೆ ಅಂತ ಅವನು, ಕೃಷ್ಣ ಪರೀಕ್ಷೆ ಮಾಡ್ತಾನೆ ಅಂತ ಅರ್ಜುನ, ಆತ ನಿಂತ, ಆತ ಕುತ್ಕೊಂಡೇ ಬಿಟ್ಟು ಆರಾಮವಾಗಿ ಏನೇನೋ ಮಾಡ್ತಾ ಹೋಗ್ತಾರೆ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಜೀವ ಜೀವ ಭೇದಕ್ಕೂ ಸಾಕ್ಷಿ. ಜೀವ ಜೀವ ಭೇದ, ಜೀವನದಲ್ಲಿ ತಾರತಮ್ಯ, ಮತ್ತೆ ಮತ್ತೆ ವೈವಿಧ್ಯ, ತ್ರೈವಿಧ್ಯ, ಸಾತ್ವಿಕ ರಾಜಸ ತಾಮಸ, ಉತ್ತಮ ಮಧ್ಯಮ ಅಧಮ, ಆಮೇಲೆ ಭಿನ್ನ ಭಿನ್ನ, ಇಷ್ಟೆಲ್ಲ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರತಿಯೊಂದು ಇನ್ಸಿಡೆಂಟು ಎಲ್ಲಿ ಬೇಕಾದ್ರೂ ನೋಡಿ ಹೇಳ್ತಾರ ಕಾಣಿಸುತ್ತೇನೆ. ಸೃಷ್ಟಬದ್ಧೋ ಗಡಯತಿ ಗಾಯತ್ಯಸ್ತಂ ತಡಿತ ಇವದಾತೇಕ ಚಕ್ರೇ ವಿರೇಜುಹು ಉಚ್ಚೈರ್ಜಗು ಕೃತಪದಾಹ ರಕ್ತಕಂಠ್ಯೋ ರತಿಪ್ರಿಯಾಹ ಕೃಷ್ಣಾಭಿಮರ್ಶ ಮುದಿತಾಹ ಯದ್ಗೀತೇನ ಇದಮಾವೃತಂ ಕಾಚಿತ್ ಸಮಂ ಮುಕುಂದೇನ ಸ್ವಜಾತೀಹಿ ಅಭಿಮಿಶ್ರಿತಾಹ ಸ್ವಜಾತೀರಭಿ ಮಿಶ್ರಿತಾಹ ಉನ್ನಿನ್ನೇ ಪೂಜಿತಾ ತೇನ ಪ್ರಿಯತಾ ಸಾಧು ಸಾಧ್ವಿತಿ. ಇನ್ನೊಬ್ಬಳು ತದೇವ ಧ್ರುವ ಮುನ್ನಿನ್ನೇ ತಸ್ಯೈ ಮಾನಂಚ ಪರಾ, ಅಷ್ಟೇ ಇರೋದು ಒಂದೇ ಶ್ಲೋಕ. ಕಾಚಿತ್ ರಾಸ ಪರಿಶ್ರಾಂತ ಪಾರ್ಶ್ವಸ್ಥಸ್ಯ ಗದಾಭೃತ ಜಗ್ರಾಹ ಬಾಹುನಾ ಸ್ಕಂಧಂ ಸ್ರವತ್ ಕವರಮಲ್ಲಿಕಾ ತತ್ರೈಕಾಂಸ ಗತಂ ಬಾಹುಂ ಕೃಷ್ಣಸ್ಯ ಉತ್ಪಲ ಸೌರಭಂ ಚಂದನಾ ಅಲಿಪ್ತಮಘ್ರಾಯ ಕೃಷ್ಣ ರೋಮಾ ಚುಜುಂಬಃ ಕಶ್ಯಾಶ್ಚಿತ್ ನಾಟ್ಯ ವಿಕ್ಷಿಪ್ತ ಕುಂಡಲತ್ವಿಷ ಭೂಷಿತಂ ಗಂಡಂ ಗಂಡೇ ಸಂದದತ್ಯ ಆದಾತ್ ತಾಂಬೂಲಚರ್ವಿತಂ ನೃತ್ಯತಿ ಗಾಯತಿ ಕಾಚಿತ್ ಪೂಜನ್ ನೂಪುರ ಮೇಖಲಾ ಪಾರ್ಶ್ವಸ್ಥಾಚ್ಯುತ ಹಸ್ತಾಬ್ಜಂ ಶಾಂತಾಧಾತ್ ಸ್ತನಯೋ ಶಿವಂ ಗೋಪ್ಯೋ ಲಬ್ಧ್ವಾಚ್ಯುತಂ ಕಾಂತಂ ಶ್ರಿಯ ಏಕಾಂತ ವಲ್ಲಭಂ ಗೃಹೀತ ಕಂಠ್ಯಸ್ತದ್ದೋರ್ಭ್ಯಾಂ ಗಾಯಂತಸ್ತಂ ವಿಜಹ್ರಿರೇ. ಇದಿಷ್ಟು ವೆರೈಟಿಗಳು. ಮೊದಲನೇದೇನು ಅಂದರೆ, ಹಾಂ ಎಲ್ಲ ಕೆಲವು ಇರಲ್ಲ, ಮೂರು ಪಾದದ್ದೇ ಶ್ಲೋಕ ಇರುತ್ತೆ, ಒಂದು ಪಾದದಲ್ಲೂ ಇರ್ಬೋದು, ಮೂರು ಇದೆ, ಕೆಲವು ಮೂರು ಲೈನ್ ಇರುತ್ತೆ. ಆಗ ಆಗೋದಿಲ್ಲ, ಆಗೋದಿಲ್ಲ. ಆ ಶ್ಲೋಕದ ರೀತಿ ಇದ್ದಾಗ ದೋಷ ಇಲ್ಲ. ಕೆಲಸದ ಮೂರು ಪಾದದ ಇದೆಲ್ಲ ಮೂರು ಲೈನ್ ಬಂದುಬಿಟ್ಟು ಆರು ಪಾದ ಆಗುತ್ತೆ, ನಾಲ್ಕರ ಬದಲು ಆರು ಪಾದ ಆಗುತ್ತೆ. ಇಲ್ಲಿ ಕೆಲವು ಎರಡೇ ಪಾದ ಇರೋದು, ನಮ್ಮ ಇದರಲ್ಲೇ ಇರೋದು, ಕ್ಲಾಸಿಕಲ್ಲೆಲ್ಲ ಇರೋದಿಲ್ಲ, ಪುರಾಣಗಳಲ್ಲಿ ನಮ್ಮ ಆಚಾರ ಗ್ರಂಥಗಳಲ್ಲಿ ಹಾಗೆ ಬರುತ್ತೆ, ಸರ್ವಮೂಲಗಳಲ್ಲಿ ಹಾಗಿದೆ, ಇದರಲ್ಲಿ ಬರೋದಿಲ್ಲ, ಕ್ಲಾಸಿಕಲಲ್ಲಿ ಬರೋದಿಲ್ಲ, ಪುರಾಣದಲ್ಲಿ ಬೇಕಾದ್ರೂ ಸಿಗುತ್ತೆ. ಆತ ಮಹಾಭಾರತದಲ್ಲೂ ಸಿಗುತ್ತೆ, ಇಲ್ಲೂ ಬಂದಿದೆ, ಭಾಗವತದಲ್ಲೂ ಬಂದಿದೆ. ಕಾಚಿತ್ ಸಮಂ ಮುಕುಂದೇನ ಸ್ವಜಾತೀಹಿ ಅವಿಶ್ರಿತಾ. ಮುಂದೇನಾಗಿದೆ, ಒಬ್ಬ ಕಾಚಿತ್ ಅಂದ್ರೆ ಒಬ್ಬಳು, ಮತ್ತೆ ಇನ್ನೊಬ್ಬಳು ಕಾಚಿತ್, ಮತ್ತೊಂದು ಕಾಚಿತ್, ಅನ್ಯ ಅಪರ ಇವೆಲ್ಲ ಬೇರೆ ಬೇರೆ ಅಂತ ಹೇಳೋದು, ಎಕ್ಸ್ ವೈ ಜೆಡ್ ಅಂತ ಹೇಳ್ತೇವಲ್ಲ ಹಾಗೆ. ಒಬ್ಳು ಏನ್ ಮಾಡಿದ್ದಾಳೆ, ಕಾಚಿತ್ ಗೋಪಿಕಾ ಮುಕುಂದೇನ ಸಮಂ ಅಮಿಶ್ರಿತಾಹ ಸ್ವರಾಂತರ ಅನಂತರಿತಾಹ ಸ್ವರಜಾತೀಹಿ ಷಡ್ಜ ಋಷಭ ಗಂಧಾರ ಮಧ್ಯಮ ಪಂಚಮ ದೈವತ ರಿಷಾದಾಖ್ಯ ಸ್ವರಭೇದಾರ್ ಉನ್ನಿನ್ನೆ ಊರ್ಧ್ವಂ ನಿನಾಯ. ಒಬ್ಬಳು ಕಾಚಿತ್ ಸಮಂ ಮುಕುಂದೇನ ಸ್ವರಜಾತೀಹಿ ಅಮಿಶ್ರಿತಾಹ. ಅದು ಟ್ಯೂನ್ ಆಗ್ತಾ ಇಲ್ಲ ಕೃಷ್ಣ ಹೇಳೋದಕ್ಕೂ ಇದಕ್ಕೂ ಚೂರು. ಅದಕ್ಕೇನು ಮಾಡಿಬಿಟ್ಲಂತೆ, ಜೋರು ಮಾಡಿ ಅಡ್ಜಸ್ಟ್ ಮಾಡಿ ಟ್ರೈ ಮಾಡ್ತಾ, ಕೃಷ್ಣನ್ ಮ್ಯಾಚ್ ಮಾಡೋಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಅದರಿಂದಾಗಿನೇ ಅವಳೇನು ಮಾಡಿದ್ದಾಳೆ, ಅಮಿಶ್ರಿತಾಹ. ಸ್ವರಗಳು ಯಾವುದು ಅಂದರೆ ಷಡ್ಜ ಋಷಭ ಗಾಂಧಾರ ಮಧ್ಯಮ ಪಂಚಮ ದೈವತ ನಿಷಾದ ಅಂಥೇಳಿ ಸ್ವರಗಳಿವೆ, ಅದೇ ಸಪ್ತ ಸ್ವರಗಳು. ಒಂದೊಂದು ಇಟ್ಕೊಂಡ್ಬಿಟ್ಟು ಸರಿಗಮ ಪದಾನಿ ಸಾಧ ಮಾಡಿರೋದು, ಎಕ್ಸ್ಪ್ಯಾಂಡೆಡ್ ಫಾರಂ ಇದು, ಗೊತ್ತಾಯ್ತಾ? ಅಲ್ಲೇನಿದೆ, ಮೊದಲು ಷಡ್ಜ ಇದೆ, ಅದು ಸ ಆಯಿತು, ಋಷಭ ಇದೆ, ಸರಿ ಗಮ ಪದಾನಿ ಸ ಬರುತ್ತಲ್ಲ ಅದರಲ್ಲಿ, ಆಮೇಲೆ ಋಷಭ ಗಾಂಧಾರ ಸರಿ ಗ ಗಾಂಧಾರ, ಮಧ್ಯಮ ಸರಿ ಗ ಮ ಮ ಅದು, ಆಮೇಲೆ ಪಂಚಮ ಸರಿ ಗಮ ಪ ಅದು, ಆಮೇಲೆ ದೈವತ ಸರಿ ಗಮ ಪಥ ನಿಸ ಅದು, ನಿಷಾದ ಸರಿಗಮದ ನಿ. ಈಗ ನಿ ಎಂಬ ಇದಿಷ್ಟು ಸೇರಿಸ್ಬಿಟ್ಟು ಏನಾಗುತ್ತೆ, ಸರಿಗಮ ಪದ ನಿಸ ಅಂಬುದು ಸ್ವರಗಳು, ಪ್ರತಿಯೊಂದು ಬೇರೆ ಬೇರೆ ಸ್ವರ, ಸಪ್ತ ಸ್ವರಗಳು ಅಂತ ಹೇಳ್ತೇವಲ್ಲ ಹಾಗೆ. ಉನ್ನಿನ್ನೆ ಊರ್ಧ್ವಂ ನಿನಾಯ, ಅದಕ್ಕೆ ಸ್ವರಾಂತರ ಅನಂತರಿತಾಹ ಸ್ವರಜಾತೀಹಿ ಊರ್ಧ್ವಂ ನಿನಾಯ. ಸ್ವಲ್ಪ ಜಾಸ್ತಿ ಮಾಡಿ ಹೇಳೋದಕ್ಕೊಳ್ಳಿ. ಭರತಶಾಸ್ತ್ರಾನುಗುಣ್ಯೇನ ಮೂರ್ಛಾವ ಮೂರ್ಛಯಾಮಾಸ ಇದೆ ಅವಶೇಯಂ. ಮೂರ್ಛನಂ ಅಂದ್ರೆ ಏನು, ಸಪ್ತಸ್ವರ ಸಮಾಹಾರ ಮೂರ್ಛನಂ ಅಂತ ಆಚಾರ ಅರ್ಥ ಬರೀತ. ಎರಡು ಎರಡು ಸ್ವರಗಳನ್ನು ಸಿಂಕ್ರೈಸ್ ಮಾಡಿಬಿಟ್ಟಾಗ ಮೂರ್ಛನ ಅಂತ ಹೆಸರು. ಪ್ರಿಯತ ಪ್ರಿಯಮಾಣೇನ ತೇನ ಕೃಷ್ಣೇನ ಸಾಧು ಸಾಧ್ವಿತಿ ಪೂಜಿತ. ಕೃಷ್ಣ ನೋಡ್ದ, ಬರೇ ಬರೇ ಅಂತ ಹೊಡ್ಬಿಟ್ಟ, ಅಡ್ಜಸ್ಟ್ ಮಾಡಿಕೊಂಡು ಸರಿ ಮಾಡಿಕೊಳ್ಳುವಂತೆ ಕೃಷ್ಣ ಬಲೆ ಅಂತ ಹೇಳಿದ. ತದೇವ ಧ್ರುವ ಮುನ್ನಿನ್ನೆ ತಸ್ಯೈಮಾನಂಚ ಬಹ್ಪದಾತ್. ತದೇವ ಧ್ರುವ ಮುನ್ನಿನ್ನೆ ಕೃಷ್ಣೋಪಿ ತದೇವ ಗೀತಂ ಧ್ರುವಂ ತನ್ನಾಮಕ ತಾಳ ವಿಶೇಷ. ಕೃಷ್ಣೋಪಿ ತದೇವ ಗೀತಂ ಧ್ರುವಂ ತನ್ನಾಮಕ ತಾಳ ವಿಶೇಷ ಸಹಿತ ಮುನ್ನಿನ್ನೆ ಉತ್ಕೃಷ್ಟತ್ವೇನ ಊರ್ಧ್ವಂ ನಿನಾಯ. ಕೃಷ್ಣ ಏನ್ ಮಾಡಿದಂತೆ, ಮೆಚ್ಕೊಂಡ್ಬಿಟ್ಟು ಅದನ್ನೇ ಸ್ವಲ್ಪ ಊರ್ಧ್ವಂ ನಿನಾಯ, ಇನ್ನು ಸ್ವಲ್ಪ ಧ್ರುವ ತಾಳದ್ಯತೆ ಸೇರಿಸಿಬಿಟ್ಟು ಇನ್ನು ಮೇಲೆ ಮಾಡಿದ ಅಂದ್ರೆ ಅದಕ್ಕೆ ಅವಳು ಸಾಕಾರ ಕೊಟ್ಟ ಅಂತ ಅರ್ಥ. ತಸ್ಯೈ ಸಮಂ ಗಾಯಂತೆ ಮಾನಮಾದರಂ ಬಹು ಯಥಾ ತಥಾ ಚಾದಾ ವಿಧವು. ಆ ಮೂಲಕ ಅವಳ ಮನಸ್ಸಿಗೆ ಒಳ್ಳೆ ಗೌರವವನ್ನು ಕೊಟ್ಟು ಸಂತೋಷ ಪಡಿಸಿದ. ಮುಕುಂದಸ್ಯ ಏತತ್ ಸಮಗಾನಂ ತತ್ ಪ್ರಶಂಸಾರ್ಥವಿತಿ ಮಂತವ್ಯಂ. ಕೃಷ್ಣ ಮ್ಯಾಚ್ ಮಾಡ್ಲಿಕ್ಕಾಗದೆ ಹೋದಾಗ ಅವಳಿಗೆ ಭಾರಿ ಟ್ರೈ ಮಾಡಿದ್ಲು, ಕೃಷ್ಣ ತಾರೇ ಸ್ವಲ್ಪ ಕೆಳಗಿಳಿಸ್ಬಿಟ್ಟು ಅಡ್ಜಸ್ಟ್ ಮಾಡ್ದ. ಯಾಕಂದ್ರೆ ಅವಳಿಗೆ ಮಗು ಸಿಂಚಿ ಜ್ವರ ಬರ್ಲಿಕ್ಕೆ ಆಗ್ತಾ ಇಲ್ಲ, ಮುಂದೋಗ ತಂದೆ ತಾಯಿ ಏನ್ ಮಾಡ್ತಾರೆ, ತಮ್ಮ ವೇಗನ ಕಟ್ ಮಾಡ್ತಾರೆ, ಕಟ್ ಮಾಡಿ ಅದು ಸಂತೋಷ ಪಡಿಸ್ತಾರೆ. ಆ ಟೈಪ್ ಕೃಷ್ಣ ಮಾಡಿದನಂತೆ, ತತ್ ಪ್ರಶಂಸಾರ್ಥ ಮಿತಿ ಮಂತವ್ಯಂ. ಅವಳು ಸಮಾಧಾನ ಮಾಡ್ಕೊಂಡು ಡಿಸಪಾಯಿಂಟ್ ಮಾಡಬಾರದು ಅಂತ ಹೇಳಿ ಅಡ್ಜಸ್ಟ್ ಮಾಡ್ದ. ಸಕಲ ಶುಭ ಗುಣಶೀಲ ವನಮಾಲಿನ ಅಲೌಕಿಕ ಮಂಜುಳ ಗಾನಕ ಗಾನ ಕಲಾಲೇಶೈವ ನವ ನವ ಸುವಿಶೇಷ ಅನುಪಲಭವಾನಾ ಕಮಲಾ ಕಮಲಾ ಸನಾದಯೋಪಿ ಕೌತುಕಾಲಬ್ಧೌ ನಿಮಜ್ಜಂತಿ ಕಿಲ. ಅದಕ್ಕೆ ಅವ್ರು ಹೇಳ್ತಾರೆ, ಪಾಪ ಅವಳ ಕೈಲಿ ಆಗ್ಲಿಲ್ಲ ಅಂದ್ರೆ ಏನು ದೊಡ್ಡ ವಿಚಾರ ಅಲ್ಲ. ಸಕಲ ಶುಭ ಗುಣಶೀಲನ ಶೀಲ ವನಮಾಲಿನ ಕೃಷ್ಣ ಯಾರು ಗೊತ್ತಾ, ಸಕಲ ಶುಭ ಗುಣಶೀಲ ವನಮಾಲಿ ಅಲೌಕಿಕ ಮಂಜುಳ ಗಾನ ಕಲಾಲೇಶ. ಅಮೌಲಿಕವಾದ ಮಂಜುಳ ಗಾನದ ಕಲಾಲೇಶ ಉಳಿದವ್ರದಷ್ಟೇ, ಅವರೇ ಉಳಿದಲ್ಲ. ನವನವ ಸುವಿಶೇಷ ಅನುಪಲಭಮಾನಾಹ, ಹೊಸ ಹೊಸದಾಗಿ ಪ್ರತಿ ಸತ್ತ ಕೃಷ್ಣ ಹಾಡಿದಾಗ ತೀರಾ ಇಮ್ಯಾಜಿನ್ ಮಾಡ್ಲಿಕ್ಕಾಗಲೇ ಹೊಸದಾಗಿರ್ತಾ ಇತ್ತು. ಯಾರಿಗದು, ಕಮಲಾ ಕಮಲಾಸನಾದ ಯೋಪಿ, ಕಮಲಾ ಮಹಾಲಕ್ಷ್ಮಿ, ಕಮಲಾಸರ ಬ್ರಹ್ಮದೇವರು, ಅವರು ಕೂಡ ಕೌತೂಹಲಾಬ್ಧವು ನಿಭಂತಿ ಅಂತಿಕಿಲ. ಅವರಿಗೂ ಆಶ್ಚರ್ಯ ಆಗೋಗ್ಬಿಡತ್ತೆ, ಪಾಪ ಈ ಗೋಪಿಯರು ಕಟ್ಕೊಂಡು ಏನ್ ಮಾಡಿದ್ರು, ಬಾರಿ ಚಿಕ್ಕವರು ಇವರು ಅಂತ ಹೇಳಿದ. ಮುಕುಂದ ಗಾನ ಸಮಾನ ಗಾನಮೇವ ಕಾಚಿತ್ ಚಕಾರ ಇತಿ ಅನ್ಯೇ ಗೋವಿಂದ ಗಾನ ಗಾಯನ ಸಾಮ್ಯ ಜ್ಞಾನೇನ ಅನ್ಯಥಾ ವ್ಯಾಚಕ್ಯು. ಅದನ್ನ ಅಪಾರ್ಥ ಮಾಡ್ಕೊಂಡಿದ್ದಾರೆ. ಇದಕ್ಕೆ ವ್ಯಾಖ್ಯಾನ ಬರಿಬೇಕಾದ್ರೆ ಅವಳು ಕೃಷ್ಣನ ಸಮಸವಾಗಿ ಹಾಡಿಬಿಟ್ಲು ಅಂತ ಹೇಳ್ತಾರೆ, ಅರ್ಥ ಮಾಡಬಾರದು. ಕೃಷ್ಣ ಇವಳು ಸಮಸವಾಗಿ ಹೇಳಿದ್ರು ಅಂತ ಹೇಳಬಾರದು, ಕೃಷ್ಣ ಅವಳಿಗೆ ಸಮನಾಗಿ ಹಾಡಿದ ಅಂತ ಹೇಳಬೇಕು ಹೊರತು ಇವಳಿಗೆ ಆ ಶಕ್ತಿನೇ ಇಲ್ಲ. ಫಸ್ಟ್ ವ್ಯಾಖ್ಯಾನ ಎಷ್ಟು ಡಿಫ್ರೆನ್ಸ್ ಇದೆ ಈಗ ಗೊತ್ತಾಯ್ತಾ. ಈ ಕಾರು ಒಬ್ಬ ಕಾರಿನ ಸಮ ಮನುಷ್ಯ ಹೋದ ಅಂತ ಹೇಳಬಾರದು. ಮೆರವಣಿಗೆ ಕಾಲಕ್ಕೆ ಕಾರ್ನೆಲ್ಲ ಬಿಡ್ತಾರೆ, ಅದಕ್ಕೆ ಅಂದ್ರೆ ಮೆರವಣಿಗೆ ಬ್ಯಾಚ್ ಮಾಡೋಕ್ಕೋಸ್ಕರ, ಅದ್ರ ಸ್ಪೀಡ್ ಅಲ್ಲ ಅದು, ಇಷ್ಟು ಜನಕ್ಕೋಸ್ಕರ ಬಿಡ್ತಾರೆ ಅಷ್ಟೇ ಹೊರತು ಪಾಪ ಕಾರಿನ ಸ್ಪೀಡ್ ಎಷ್ಟು ಅಂತ ತಿಳ್ಕೊಳಕ್ ಹೋಗ್ಬಾರ್ದು. ಅದು ಇವರು ಕಾರಿನ ಸ್ಪೀಡಿ ಮ್ಯಾಚ್ ಮಾಡಿದ್ರು ಅಂತ ಹೇಳ್ಬಾರ್ದು, ಕೃಷ್ಣನ ಸ್ಪೀಡಿ ಮ್ಯಾಚ್ ಮಾಡಿದ ಅರ್ಥವನ್ನು ಎಂದು ಹೇಳಕ್ ಹೋಗಬಾರದು. ಅವಳು ಟ್ರೈ ಮಾಡಕ್ ಹೋದ್ರು ಆಗ್ಲಿಲ್ಲ, ಕೃಷ್ಣ ತಾರೇ ಹಿಡಿಸ್ಬಿಟ್ಟು ಮ್ಯಾಚ್ ಮಾಡಿಬಿಟ್ಟ. ಅನ್ಯಥಾ ವ್ಯಾಚ ಕ್ಯುಹು ಪೂರ್ಣ ಗುಣಾರ್ಣವ ನಾರಾಯಣಸ್ಯ ಗುಣಸಾಮ್ಯಾದಿ ಜ್ಞಾನೇನ ಏತಾದೃಶ ವ್ಯಾಖ್ಯಾನಂ ಸ್ವಾಜ್ಞಾನ ವಿಜೃಂಭಿತಮಿತಿ ಪ್ರಾಜ್ಞೇರ್ ವಿಜ್ಞೇಯಂ. ಕೃಷ್ಣರ ಮಹಿಮೆ ಗೊತ್ತಿಲ್ಲದ ಮೂರ್ಖರೆಲ್ಲ ಅದಕ್ಕೆ ಕೆಟ್ಟರ್ಥ ಬರೀತಾರೆ, ಅದು ಬಿಟ್ಟುಬಿಡಿ ಅಂತ ಹೇಳಿ. ಪೂರ್ಣ ಗುಣಾರ್ಣವ ನಾರಾಯಣಸ್ಯ ಪೂರ್ಣ ಗುಣಸಮುದ್ರನ ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ, ಪೂರ್ಣ ಗುಣಸಮುದ್ರನಾದ ನಾರಾಯಣನ ಗುಣಸಾಮ್ಯಾದಿ ಜ್ಞಾನೇನ ಏತಾದೃಶ ವ್ಯಾಖ್ಯಾನಂ. ಮುಕ್ತಿಯಲ್ಲಿ ಆನಂದ ಸಾಮ್ಯ ಬರುತ್ತೆ ಅಂತ ಹುಚ್ಚುಚ್ಚು ಮಾತಾಡ್ತಾರೆ, ಅಂಥವರಿಂದ ಮಾತು ಬರೀತಾರೆ ಹೊರತು ಬೇರೆಯವರಿಗೆಲ್ಲ ಆಗೋದಿಲ್ಲ. ಸ್ವ ಅಜ್ಞಾನ ವಿಜೃಂಭಿತಂ ಇತಿ ಪ್ರಾಜ್ಞೇಹಿ ವಿಜ್ಞೇಯಂ. ಸ್ವ ಅಜ್ಞಾನ ವಿಜೃಂಭಿತಂ ಇಂಥ ಅರ್ಥ ಅವರ ಅಜ್ಞಾನಕ್ಕೆ ಮೂಲನೇ ಹೊರತು ಅದು ನಿಜವಾದ ಅರ್ಥ ಅಲ್ಲ. ಆದ್ದರಿಂದ ನಾವು ಭಾಗವತಾದಿ ಗ್ರಂಥ ಅರ್ಥ ಮಾಡಬೇಕಾದ್ರೆ ಪ್ರಮೇಯಕ್ಕೆ ವಿರೋಧ ಬರದಂತೆ ಮಾಡಬೇಕಾದ್ರೆ ಅರ್ಥ ಮಾಡೋಕ್ಕೆ ಬರುತ್ತೆ ಅಂತ ಏನೋ ಮಾಡಬಾರದು. ಅರ್ಥ ಹೊಂದಬೇಕು, ಅದಕ್ಕೆ ಅರ್ಥ ಮಾಡೋದು ಬೇರೆ ಅರ್ಥ ಹೊಂದೋದು ಬೇರೆ. ಏನೋ ಅರ್ಥ ಮಾಡಿದ್ರೆ ಏನು ಉಪಯೋಗ? ತದೇವ ಧ್ರುವ ಮುನ್ನಿನ್ನೇ ತಸ್ಯೈಮಾನಂಚ ಬಹುಪದಾತ್ ಬಹು ಅದಾತ್ ಬಹು ಬಹುಮಾನಂ ಮದಾತ್. ಅಲ್ಲಿ ಭಾರಿ ಗೌರವವನ್ನು ಬರಹ ಮಾಡಿದ ಕೃಷ್ಣ. ಕಾಚಿದ್ರಾಸ ಪರಿಶ್ರಾಂತ ಪಾರ್ಶ್ವಸ್ಥಸ್ಯ ಗದಾಭೃತ ಜಗ್ರಾಹ ಬಾಹುನಾ ಸ್ಕಂಧಂ ಸ್ರವತ್ ಕಬರ ಮಲ್ಲಿಕಾ. ಇನ್ನೊಬ್ಬಳು ಏನ್ ಮಾಡಿದ್ಲು? ರಾಸ ಪರಿಶ್ರಾಂತ ಕುಣುಕುಡು ಸಾಕಾಗಿತ್ತು ಪಾಪ ಅವಳಿಗೆ. ಪಾರ್ಶ್ವಸ್ಥಸ್ಯ ಗದಾಭೃತ, ಕೃಷ್ಣನಿಗೆ ಗದಾಭೃತ್ ಅಂದ್ರೆ ಕೃಷ್ಣ ಗದಾಭೃತ್, ಕೃಷ್ಣ ಗದೆ ಹಿಡ್ಕೊಂಡು ಗದಾಭೃತ್ ಯಾಕೆ ಆಗೋದಿಲ್ಲ? ಗದೆ ಹಿಡ್ಕೊಂಡು ಬ್ಯಾಟ್ ಹಿಡ್ಕೊಂಡ್ರೆ ಬ್ಯಾಟ್ಸ್ಮನ್ ಆಗಿಬಿಡ್ತಾರ? ಬ್ಯಾಟ್ ಹಿಡ್ಕೊಂಡ್ಬಿಟ್ಟು ಬಹಳ ಗ್ರೇಟ್ ಬ್ಯಾಟ್ಸ್ಮನ್, ಬಂಗಾರದ ಬ್ಯಾಟ್ ಇಟ್ಕೊಂಡ್ರು ಕೂಡ ಏನಲ್ಲ ಅವನು ಬ್ಯಾಟ್ಸ್ಮನ್ ಅಲ್ಲ, ಬರೀ ಕಟ್ಟಿಗೆ ಬ್ಯಾಟ್ ಅಲ್ಲಿ ಸೆಂಚುರಿ ಹೊಡೆದ್ರೆ ಬ್ಯಾಟ್ಸ್ಮನ್ ಆಗಿಬಿಡ್ತಾನೆ. ಅದಕ್ಕೇನೆ ಗದಾಭೃತ್ ಅಂದ್ರೆ ಏನರ್ಥ? ಬ್ಯಾಟ್ಸ್ಮನ್ ಇದ್ದಾಗ ಗದಾ ಹಿಡ್ಕೊಂಡ ಮನುಷ್ಯ. ಕೃಷ್ಣನ ಗದಾ ಎಂಥದ್ದು ಗೊತ್ತಾ? ಅದು ವಾಯುದೇವ ಅಭಿಮಾನಿ ದೇವತೆಗಳು ಅದಕ್ಕೆ ಎಸ್ಯ ಗದಾ ಬವಮಾನ ಬಂದಿದೆ ನಮಕ ಭಾರತದವಾಗಿ. ಆದರೆ ಹೇಳಿದ್ದಾರೆ ಗದಾಭೃತ್ ಅಂದ್ರೆ ವಾಯುಭೃತ್ ಅಂತ, ವಾಯುದೇವರು ಹಿಡ್ಕೊಂಡವನು ಅಂತ ಅರ್ಥ. ಅದು ಬಿಟ್ಬಿಟ್ಟು ಗದೆ ಹಿಡ್ಕೊಂಡಿರಲ್ಲ ಇದಾಗ್ಬಿಟ್ಟು ಬದೀತಾಗತ್ತೆ, ಹಾಗೆಲ್ಲ ಹೇಳ್ಬಾರ್ದು. ಈ ಗೋಕಾಯಿರಲ್ಲ ದನಕಾಯಿರಲ್ಲ ಕೃಷ್ಣ ಆಗ್ಬಿಟ್ರೆ ಗತಿ ಏನಾಗತ್ತ? ಕೃಷ್ಣ ಗೋಪಾಲ ದನಕಾಯಿನಲ್ಲ ಕೃಷ್ಣನ ಆತ. ಕೃಷ್ಣ ಪಾಲನೆಯಿಂದ ಏನದು? ಅಜಗಳಂತೆ ಇದ್ದ ಕರುಗಳು ಗಜಗಳಂತೆ ಬೆಳೆದವು, ಅದು ಕೃಷ್ಣನ ಗೋಪಾಲನ ಲಕ್ಷಣ. ಬಾಹ್ವದಾತ್ ಕಾಚಿತ್ ಗಾಸ ಪರಿಶ್ರಾಂತ ಪಾರ್ಶ್ವಸ್ಥ ಗದಾಭೃತ. ಚಕ್ರಪಾಣಿ ಅಂದ್ರೆ ಕೃಷ್ಣ ಅಂತ ಹೇಗೆ ಅರ್ಥ ಆಗುತ್ತೋ, ಗದಾಪಾಣಿ ಅಂದ್ರೆ ಕೃಷ್ಣ ಅಂತ ಅರ್ಥ ಆಗ್ತದೆ. ಗದಾಭೃತ ಜಗ್ರಾಹ ಬಾಹುನ ಸ್ಕಂಧಂ, ಅವಳಿಗೆ ಪಾಪ ಸಪೋರ್ಟ್ ಸುಷ್ಟು ಬಿಟ್ಲಲ್ಲ, ಕೃಷ್ಣ ಭಜನೆ ಹಿಡ್ಕೊಂಡ್ಬಿಟ್ಲ ಹಾಗೆ ಸಪೋರ್ಟ್ಗೋಸ್ಕರ. ಸ್ಕಂಧಂ ಸವತ್ ಕವರ ಮಲ್ಲಿಕಾ, ಬಿಚ್ಚಿದ ಮುಡಿ ಅಲ್ಲಿ ಮಲ್ಲಿಗೆ ಹೋಗ್ಬಿಡ್ಕೊಂಡಿದ್ದೆ, ಅದಕ್ಕೆ ಯಾರು ಬೀಳ್ತಾ ಹೋಗ್ತಾ ಇದೆ ಸುಡ್ತೋಗ್ಬಿ. ಅಂದ್ರೆ ಕೃಷ್ಣನಿಗೆ ಆಯಾಸ ಆಗೇ ಇಲ್ಲ, ಒಬ್ಬ ಕೃಷ್ಣನಿಗೆ ಆಯಾಸ ಆಗಿಲ್ಲ ಅಷ್ಟು ರೂಪ ತಗೊಂಡ್ರು ಕೂಡ. ಅವರೆಲ್ಲರೂ ಒಂದೊಂದು ರೀತಿ ಸುಸ್ತಾಗ್ತಾ ಇದ್ದಾರೆ, ಎಲ್ರೂ ಹಾಡಕ್ಕಾಗದೆ ಅವಳು, ಇವಳು ಕುಡಿಲಕ್ಕಾಗದೆ ಇವಳು, ಒಬ್ಬೊಬ್ರು ಕೂಡ ಇದಾಗ್ತಾ ಬರ್ತಾರೆ. ಹಾಗಾಗಿ ಜಗ್ರಾಹ ಬಾಹುನ ಸ್ಕಂಧಂ ಸರ್ವತ್ ಕಬರ ಬಲ್ಲಿ ಬಿಡ್ತಿರ್ಬೇಕಾದ್ರೆ ಇನ್ನೊಬ್ರು ಭುಜ ಹಿಡಿತಾರಲ್ಲ, ಹಾಗೆ ಭುಜ ಹಿಡಿದ ಸಪೋರ್ಟ್ ತಗೊಳ್ಳೋ ರೀತಿ ಅದು. ತತ್ರೈಕಾಂಸ ಗತಂ ಬಾಹುಂ ಕೃಷ್ಣಸ್ಯ ಉತ್ಪಲ ಸೌರಭಂ ಚಂದನ ಚಂದನ ಆಲಿ ಚಂದನ ಲಿಪ್ತ ಮಘ್ರಾಯ ಕೃಷ್ಣ ರೋಮಾ ಚುಚುಂಬ. ಇನ್ನೊಬ್ಬಳಿದ್ದಾಳೆ, ತತ್ರ ಏಕಾಂಶಗತಂ ಬಾಹುಂ ಕೃಷ್ಣಸ್ಯ ಉತ್ಪಲ ಸೌರಭಂ ಚಂದನ ಲಿಪ್ತ ಮಘ್ರಾಯ ಕೃಷ್ಣ ರೋಮಾ ಚುಚುಂಬ. ಇನ್ನೊಬ್ಬ ಕೃಷ್ಣ ಏನ್ ಮಾಡಿದ, ಕೈ ಇಟ್ಟ ಕೃಷ್ಣ ಸಪೋರ್ಟ್ಗೆ ತಿರ್ಲಿಲ್ಲ, ಅವಳು ಸಪೋರ್ಟ್ ಕೊಡ್ಲಿಕ್ಕೆ ಎತ್ತ ಇಟ್ಟ. ತತ್ರ ಏಕಾಂಶ ಗತಂಬ, ಏಕಾಂಶ ಅಂದ್ರೆ ಒಂದು ಹೆಭುಜ, ಒಂದು ಭುಜದ ಮೇಲೆ ಕೈ ಇಟ್ಟ. ಕೃಷ್ಣಸ್ಯ ಉತ್ಪಲ ಸೌರಭಂ, ಕೃಷ್ಣನ ಕೈ ಅಂತ ಅಷ್ಟೇ ಗೊತ್ತಾಯ್ತು. ಕೃಷ್ಣನ ಪ್ರತಿ ಇದನ್ನು ಮತ್ಸ್ಯಗಂಧಿ ಬಗ್ಗೆ ಏನ್ ಹೇಳ್ತಾರೆ, ಪರಾಶರ ಅನುಗ್ರಹ ಮಾಡಿದ್ದಕ್ಕೆ ಏನಾದ್ಲು ಅವಳು ಯೋಜನ ಗಂಧಿ ಆಗ್ಬಿಟ್ಟು. ಅವಳ ದೇಹದಿಂದ ಒಂದು ಮೀನಿನ ವಾಸನೆ ಬರ್ತಾ ಇತ್ತು, ಮೀನಿನ ಹೊಟ್ಟೆ ಹುಟ್ಟಿ ಬಂದವಳು ಅವಳು ಅಂತಾರ. ಆ ಮಟ್ಟಿಗೆ ಅವಳು ಎಲ್ಲ ಚೆನ್ನಾಗಿದ್ರು ಕೂಡ ವಾಸನೆಯಿಂದಾಗಿ ಸ್ವಲ್ಪ ಇದಾಗಿತ್ತು. ಪರಾಶರ ಅನುಗ್ರಹ ಮಾಡಿದ್ದಕ್ಕೆ ಏನಾಯ್ತು, ಅದು ಉಲ್ಟ ಪಲ್ಟಾಗಬೇಕು, ಬರೀ ವಾಸನೆ ಹೋಗಿದ್ರೆ ಸಾಕಾಗಿತ್ತು, ಹೊಸ ವಾಸನೆ ಬಂತು. ಯೋಜನಾ ಗಂಧಿ, ಒಂದು ಯೋಜನದವರೆಗೆ ಪರಿಮಳವಾರಕ್ಕೆ ಶುರುವಾಯಿತು. ಯಾತಕ್ಕೆ ಅವಳು ವ್ಯಾಸರ ತಾಯಿ. ಅವಳು ವ್ಯಾಸರ ತಾಯಿ ಹಾಗಿದ್ರೆ ಕೃಷ್ಣ ಸಾಕ್ಷಾತ್ ವೇದವ್ಯಾಸರೇ, ಆದ್ರಿಂದಾಗಿನೇ ಆತನಕ್ಕ ಎಲ್ಲ ಕಡೆ ಸುವಾಸನೆ ಬರ್ತದೆ, ಉತ್ಪಲ ಸೌರಭಂ ಕಮಲದ ಪರಿಮಳ ಬರ್ತಾ ಇದೆ. ಅವಳು ಗೊತ್ತಾಯ್ತಿದ್ದು ಕೃಷ್ಣನ ಕೈ ಅಂತ ಗೊತ್ತಾಯ್ತು ಅಂತ ತಕ್ಷಣ. ಯಾರ ಕೈ ಅಂತ ಕೊಡಕಿನ ಕೈ ಬಿಟ್ಟಿದ್ರೆ ದುರ್ವಾಸನೆ ಬರುತ್ತೆ, ಒಳ್ಳೆ ಕೈಯಿಂದ ಬಿಟ್ಟು ಸುವಾಸನೆ ಬರುತ್ತೆ. ಓ ಕೃಷ್ಣನ ಕೈ ಅಂತ ಸಂತೋಷ, ಯಾಕೆ ತನ್ನ ಸಖಿ ಕೈ ಇಟ್ಟಿರ್ಬೋದಲ್ಲ, ಸಖಿ ಕೈ ಅಲ್ಲ ಅದು ಕೃಷ್ಣನ ಕೈ ಅಂತ ತಿಳ್ಕೊಂಡಂತೆ ವಾಸನೆ ಗುರುಸಿಲ್ಲಲ್ಲ. ಚಂದನ ಲಿಪ್ತ ಮಗ್ರಾಯ ಜೊತೆ ಗಂಧ ಬೇರೆ ಹಚ್ಚಿ, ಚಂದನ ಅಂತ ಶ್ರೀಗಂಧ ಹಚ್ಚಿದ್ದಾರೆ. ಕೃಷ್ಣ ರೋಮ ಚುಚುಂಬ, ಭಾರಿ ಖುಷಿ ಆಯ್ತು ಅವಳಿಗೆ, ಆ ಕೈಯನ್ನೇ ಚುಚುಂಬ ಚುಂಬಿಸಿದಳು. ಕಶ್ಯಾಹ ಕಶ್ಯಾಶ್ಚಿತ್ ನಾಟ್ಯ ವಿಕ್ಷಿಪ್ತ ಕುಂಡಲ ದ್ವಿಷಂ ಭೂಷಿತಂ ಗಂಡಂ ಗಂಡೇ ಸಂದಧಾಯ ಸಂದಧತ್ಯ ಆದಾತ್ತಾಂಬೂಲ ಚರ್ಪಿತಂ. ಕಶ್ಯಚಿತ್ ಇನ್ನೋ ಕಶ್ಯಾಚಿತ್ ಇನ್ನೊಬ್ಬಳಿದ್ದಾಳೆ, ನಾಟ್ಯ ವಿಕ್ಷಿಪ್ತ ಕುಂಡಲ ದ್ವಿಷಭೂಷಿತಂ, ನಾಟ್ಯ ವಿಕ್ಷಿಪ್ತ ಕುಂಡಲ ದ್ವಿಷಭೂಷಿತಂ. ನಾಟನ ನಟನೆ ಮಾಡಬೇಕಾದ್ರೆ ಕುಂಡಲ ಸ್ವಲ್ಪ ಲೂಸ್ ಆಗಿಬಿಟ್ಟಿತ್ತು, ಕುಂಡಲ ತಿರುಗಣಿ ಇದಾಗಿಬಿಟ್ಟು ಲೂಸ್ ಆಗಿತ್ತು. ಅದೇ ಒಂದು ಹೊಸ ಕಾಂತಿ ಕೊಡ್ತಾ ಇತ್ತು. ಗಂಡಂ ಗಂಡೇ ಸಂದಧತ್ಯ ಅಂತ ತನ್ನ ಕೆನ್ನೆಯನ್ನ ಕೃಷ್ಣನ ಕೆನ್ನೆಗೆ ತಾಯಿಸ್ಬಿಟ್ಟಿದ್ದಾಳೆ. ಆದಾತ್ ತಾಂಬೂಲ ಚರಿಭಿತಂ, ಅವಳಿಗೆ ಕೃಷ್ಣ ತಾಂಬೂಲ ಚರಿಭಿತವನ್ನು ಕೊಟ್ಟು ಅನುಗ್ರಹವನ್ನು ಮಾಡಿದ. ಒಬ್ಬೊಬ್ರಿಗೆ ಒಂದೊಂದು ರೀತಿ ರೆಸ್ಪಾಂಡ್ ಮಾಡ, ಅವರವ್ರ ರೆಸ್ಪಾನ್ಸ್ ಒಂದು ರೀತಿ, ಕೃಷ್ಣದ ಕರೆಸ್ಪಾಂಡಿಂಗ್ ಹೇಳಿದ್ದೆ ನಿನ್ನೆ ಬರಲಿಲ್ಲ. ಅದೀಗಾಗಲೇ ಏನಂತ ಬಂದು ಇಬ್ಬರು ಮಧ್ಯೆ ಒಬ್ಬ ಕೃಷ್ಣ ಇದ್ದಾನೆ ಅಂತ ಹೇಳಿದ್ರಲ್ಲ ನೆನ್ನೆ. ಓ ಆಗಿದ್ರೆ ಸರಿ, ನೆನ್ನೆ ನೀವು ಬಂದಿಲ್ಲ ಆದ್ರೆ ಅದಾಗಿ ಕೃಷ್ಣ ಎರಡು ಅನೇಕ ರೂಪ ತಗೊಂಡು ಎಲ್ಲ ಎರಡು ಇಬ್ಬರು ಗೋಪಿಗೂ ಕೃಷ್ಣ ಒಪ್ಪಿದ್ದಾನೆ. ಪ್ರತಿಯೊಬ್ಬ ಗೋಪಿಗೆ ಏನಾಗ್ಬೇಕೀಗ, ನಾ ಕೃಷ್ಣನ ಜೊತೆಗೆ ರಾಸ ಕ್ರೀಡೆ ಆಗ್ಬೇಕು, ಗೋಪಿ ಜೊತೆಗೆ ರಾಸ ಕ್ರೀಡೆ ಅಲ್ಲ. ಯಾರ ಜೊತೆಗೆ ಆಗ್ಬೇಕು, ಕೃಷ್ಣ ಜೊತೆಗೆ ಆಗ್ಬೇಕು, ಕೃಷ್ಣ ಎಲ್ಲಿರ್ಬೇಕೀಗ, ಮಧ್ಯತಾರ ಇರಬೇಕು, ಅದಕ್ಕೆ ಅಷ್ಟು ರೂಪ ತಗೊಂಡಿದ್ದಾರೆ ಅಂತ ಹೇಳಿದ್ರು. ಅದಕ್ಕೆ ಮೇಘಚಕ್ರ ಅಂತ ಹೇಳಿದ್ರು. ಮೇಘಚಕ್ರ ಅಂದ್ರೆ ಮೇಘಗಳ ಸಾಲು, ಕೃಷ್ಣ ಮೇಘದಂತೆ ಸಾಲು ಸಾಲು ರೂಪಗಳು ಎಲ್ಲ ನಿನ್ನೆ ಬಂದಿತ್ತು ಅಲ್ಲಿಗೆ. ನಾಳೆ ದಿವಸ ಅದ್ರದ ಮುಂದಿನ ಪಾಠ ಇದು, ರಾಸಕ್ರೀಡೆದು ಸುಮಾರಾಗಿದೆ, ಆಮೇಲೆ ಮುಂದುವರಿಯುತ್ತೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚಮಹಂ ಧೇನ ಪ್ರಿಯತಾಂ ಕಮಲಾಲಯ. ಮೊದಲು